400 ಸಿದ್ಧಕರ್ಮಕರಣಂ ಹಿತಶ್ಚ ವರ್ಜನಂ ತ್ಯಾಗಸ್ತೃತೀಯೋ ಹಿ ಹರೇ ಚತುರ್ಥೋ ಅಯೋಗ್ಯ ಪುರುಷೇ ಉಪದೇಶಃ ಉಪದೇಶಃ ಅಂತ ಬಿಟ್ಟಿದೆ ನೋಡಿ, ಉಪದೇಶಃ ಅಷ್ಟೇ. ಕೇಶವಸ್ಯ ಯಥಾಶಾಸ್ತ್ರೋದಿತ ಕ್ರಮಾತ್ ಆಚಾರ್ಯ ಪಿತ್ರೋರನ್ಯತ್ರ ತಥೈವ ಚ ಮಹಾವ್ರತೆ ಹೌತ್ರ ಉದ್ಗಾತೃ ಅಧ್ವರ್ಯವಾಣಿ ತ್ಯಾಗ ಏವಂ ಚತುರ್ವಿಧ. ಈ ರೀತಿ ತ್ಯಾಗ ನಾಲ್ಕು ವಿಧ. ಈ ರೀತಿ ಹರಿಯನ್ನು ತ್ಯಾಗ ಮಾಡಿದವರಿಗೆ ಅಧ್ಯಯನಾದಿಗಳೆಲ್ಲ ವ್ಯರ್ಥ ಅಂತ ಹೇಳಿದರು. ಅದರಿಂದ ಏನು ಇದರಿಂದ ಏನು ಶಿಕ್ಷೆ ಏನಿದಕ್ಕೆ ಅಂತ ಪ್ರಶ್ನೆ ಈಗ. ಒಂದು ಕಡೆಗೆ ಏನಿಲ್ಲ, ಫಲ ಸಿಗಲಿಲ್ಲ ಅವರಿಗೆ, ಫಲ ಸಿಗದೆ ಹೋಯಿತು. ಜೊತೆ ಇನ್ನೇನಾಗುತ್ತೆ ಅಂದರೆ ತ್ಯಾಗದ್ವಯ ಇದು ಓದಿದ್ವಿ, ಅದನ್ನ ಟಿಪ್ಪಣಿ ಓದಿಲ್ಲ. ನ ಕೇವಲಂ ಈಶ್ವರಾದೇಹೆ ಅಭಾವ ವಚನಂ ತ್ಯಾಗ, ದೇವರಿಲ್ಲ ಅಂತ ತಿಳ್ಕೊಳ್ಳೋದಷ್ಟೇ ತ್ಯಾಗ ಅಲ್ಲ. ಕಿಂತು ತಸ್ಯ ತರ್ಕೈಹಿ ಈಶ್ವರಾದೇಹಿ ಅಪಾಯದ ಆಗಿತ್ತಿದು ಆಗಿದೆ. ಹಾಂ, ತ್ಯಾಗದ್ವಯಾತ್ತು ಪ್ರಥಮಾತ್ ಪ್ರಾಪ್ಯತೆ ಅಂಧಂತಮಃ ಕ್ರಮಾತ್. ಈ ಮೊದಲೆರಡು ತ್ಯಾಗಗಳಿಂದ, ಮೊದಲೆರಡು ತ್ಯಾಗಗಳು ಯಾವುದದು? ಮೊದಲನೇದು ಯಾವುದು? ದೇವರ ಗುಣಗಳ ಬಗ್ಗೆ, ದೇವರ ರೂಪಾದಿಗಳ ಅಭೇದಾದಿಗಳನ್ನು ತಿಳ್ಕೊಳ್ಳೋದು, ಮೊದಲಾದ ಶಾಸ್ತ್ರೋದಿತ ಸ್ವಗತ ಭೇದ ವಿರುಜಿತತ್ವ ಮೊದಲ ಅಂತ ತಿಳ್ಕೊಳ್ಳದೆ ಹೋಗಿಬಿಟ್ರೆ ಆಗಾಗ್ತಕ್ಕಂಥ ದೊಡ್ಡ ಅನರ್ಥ ಅಂಧನ ತಮಸ್ಸು. ಎರಡನೇದು ಯಾವುದು? ತರ್ಕದಿಂದ ಅಪಲಾಪವನ್ನು ಮಾಡೋದು. ಗೊತ್ತಾಯ್ತಾ? ಅಂದರೆ ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದು ಉಪಪಾದನೆ ಮಾಡೋದು. ಇನ್ನೊಬ್ಬರೊಂದು ಭಾರಿ ಜೋರಾಗಿ ಹೇಳಿಬಿಟ್ಟು ದೇವರಿಲ್ಲ ಅನ್ನೋದನ್ನು, ದೇವರ ಗುಣಗಳಿಗೆ ದೇವರೊಂದಿಗೆ ಭೇದ ಅನ್ನೋದು ಏನೇನೋ ಹೇಳ್ತಾ ಹೋಗ್ತಾರಲ್ಲ, ಅವರಿಗೂ ಕೂಡ ಅಂಧನ ತಮಸ್ಸೆ. ಮೂರನೇದಿದೆ. ಮೂರನೇದು ಯಾವುದು? ರಮಾ ಬ್ರಹ್ಮಾದಿಕಾನಾಂಚ ತಾರತಮ್ಯ ಅನಭಿಜ್ಞತಾ. ಅದರಲ್ಲೇ ಎರಡು ಸೇರಿಕೊಂಡಿದೆ. ಒಂದು ಕಡೆಗೆ ಎರಡರಲ್ಲಿ ಒಂದು ಭಾಗ ಅದು, ಇನ್ನೊಂದು ಭಾಗ ತಾರತಮ್ಯ ಜ್ಞಾನವನ್ನು ಹೊಂದದೇ ಇರೋದು, ಜಗನ್ವಿಖ್ಯಾತ್ವ ತಿಳ್ಕೊಳ್ಳೋದು, ಎಲ್ಲ ಒಟ್ಟಿಗೆ ಸೇರಿಕೊಂಡಿದೆ. ಅದಿಷ್ಟರ ಫಲ ಏನು ಅಂದರೆ ಹಿರಯ ಪ್ರಂತಮಿಸ್ಕೆ ಹೋಗೋದಿಲ್ಲ. ಎಲ್ಲಿಗೆ ಹೋಗ್ತಾನೆ ಅವನು? ನರಕಕ್ಕೆ ಹೋಗ್ತಾನೆ. ನಾಲ್ಕನೇದು ಯಾವುದು? ನಿಷಿದ್ಧ ಕರ್ಮಕರಣಂ ವಿಹಿತಸ್ಯಚ ವರ್ಜನಂ ತ್ಯಾಗಸ್ತೃತೀಯೋ ಹಿ ಹರೇಹೇ ಚತುರ್ಥೋ ಅಯೋಗ್ಯ ಪುರುಷೇ. ಅಲ್ಲಿ ಎರಡು ವಿಧವಾದ ವಿವಕ್ಷೆ ಇದೆ. ಮೊದಲನೇದು ದೇವ್ರ ಬಗ್ಗೆ ಸಂಬಂಧಪಟ್ಟಿದ್ದು, ಎರಡನೇದು ತಾರತಮ್ಯಕ್ಕೆ ಸಂಬಂಧಪಟ್ಟಿದ್ದು. ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಅಂಧನ ತಮಸ್ಸು, ತಾರತಮ್ಯ ತಿಳ್ಕೊಳ್ಳೋದು ಹೋದರೆ ನಿರಯ ಪ್ರಾಪ್ತಿ. ಆಮೇಲೆ ಮುಂದೆ ಕೊನೆಯದಾಗಿರೋದು ಯಾವುದು? ನಿಷಿದ್ಧ ಕರ್ಮಕರಣ ವಿಹಿತಸ್ಯಚ ವರ್ಜನ. ಅದಕ್ಕೆ ಚತುರ್ಥ ತೃತೀಯಾತ್ ನಿರಯ ಪ್ರಾಪ್ತಿ. ಮೊದಲೆರಡಕ್ಕೂ ಅಂಧನ ತಮಸ್ಸೆ. ಮೊದಲೇದು ಎರಡು ಭಾಗ. ಒಂದನೇ ಭಾಗ ಯಾವುದದು? ದೇವರಿಗೂ ದೇವರ ಗುಣಗಳಿಗೂ ಅಭೇದ ಇತ್ಯಾದಿ ಅಂತ ತಿಳ್ಕೊಳ್ತಕ್ಕಂಥ ಸ್ವಗತ ಭೇದ ವರ್ಜಿ ತತ್ವ, ಅದನ್ನು ತಿಳ್ಕೊಳ್ಳದೆ ಇರೋದು ಅಂಧನ ತಮಸ್ಸಿಗೆ ಕಾರಣ. ಎರಡನೇದು ದೇವ್ರ ಬಗ್ಗೆ ತಪ್ಪ ಉಪಾದನೆ ಮಾಡ್ತಕ್ಕಂಥದ್ದೆಲ್ಲ ಒಂದು ಭಾಗ. ತಾರತಮ್ಯ ಜ್ಞಾನ ಇರೋದು ಎರಡನೇ ಭಾಗ. ಜಗನ್ಮಿಥ್ಯಾತ್ವ ಹೇಳೋದೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಜಗನ್ಮಿಥ್ಯಾತ್ವ ದರ್ಶನ ಇವೆಲ್ಲ ಕೂಡ ಅಂಧನ ತಮಸ್ಸಿಗೆ ಕಾರಣ. ಮತ್ತೆ ಅಂಧನ ತಮಸ್ಸಿಗೆ, ಅಂಧನ ತಮಸ್ಸಿಗೆ ಹೋಗೋದು. ಅದರಿಂದ ಬರೀ ಒಬ್ಬೇ ದೇವರನ್ನು ತಿಳ್ಕೊಂಡು ಉಳಿದವರು ತಿಳ್ಕೊಳ್ಳೋದು ಅಂಧನ ತಮಸ್ಸಿಗೆ ಕಾರಣ. ಆಮೇಲೆ ನಿಷಿದ್ಧ ಕರ್ಮಕರಣ ವಿಹಿತಸ್ಯತೆ ವರ್ಜನ ಮಾಡಿದರೆ ನರಕ ಪ್ರಾಪ್ತಿ. ಮತ್ತು ಅಪಕ್ಷ ಭಕ್ಷಣಾದಿಗಳನ್ನು ಮಾಡ್ತಾನೆ. ಅದೇ ರೀತಿ ಸಂಧ್ಯಾವನ್ನ ಇತ್ಯಾದಿಯನ್ನು ಮಾಡೋದಿಲ್ಲ, ನರಕಕ್ಕೆ ಸಾಧನ ಅದು. ನಾಲ್ಕನೇದಿದೆ, ಅದ್ಯಾವುದು? ಉಪದೇಶ, ಅಯೋಗ್ಯರ ಉಪದೇಶವನ್ನು ಮಾಡತಕ್ಕಂಥದ್ದು. ಅದಕ್ಕೆ ಏನು ಕಾರಣ ಫಲ ಅಂದರೆ ಉಪದಿಷ್ಟೆ ಚತುರ್ಥಾನ್ನ ದಿವಂ ವ್ರಜೇತ್. ಭಾರಿ ಯೋಗ್ಯ ಇವನು, ಅಯೋಗ್ಯರಿ ಪಾಠ ಹೇಳಿಬಿಟ್ಟಿದ್ದಾನೆ. ಅವನಿಗೇನು ಶಿಕ್ಷೆ ಆಗುತ್ತೆ ಅಂದರೆ ನದಿವಂ ವ್ರಜೇತ್, ಅವನಿಗೆ ಸ್ವರ್ಗ ಪ್ರಾಪ್ತಿ ಆಗೋದಿಲ್ಲ. ಯಾವ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋವರೆಗೂ ಅಂತರ್ಪಿಶಾಚಿ ಇದ್ದಾಗ ಇರಬೇಕು. ಪ್ರಾಯಶ್ಚಿತ್ತ ಮಾಡ್ಕೊಂಡ ಮೇಲೆ ಉದ್ಧಾರಣೆ ಹೊರತು ಮೊದಲು ಆಗಾಗಿಲ್ಲ. ಅದಕ್ಕೆ ಅಯೋಗ್ಯರಿಗೆ ಹೇಳಬಾರದು ಅಂತ ಹೇಳ್ತಾರೆ. ಇದನ್ನೆಲ್ಲ ವ್ಯಾಸರಾಜರು ಒಂದು ಇದರಲ್ಲಿ ಬರೆದಿದ್ದಾರೆ, ಸುಳಾದಿ ಭಾಗದೊಳಗೆ. ಆದ್ಯಾಪರಾಧ ಮಿಥ್ಯಾಜ್ಞಾನ, ದ್ವಿತೀಯ ಹರಿಯ ವಿಸ್ಮರಣ, ತೃತೀಯ ನಿಷಿದ್ಧ ಅಭಿಹಿತ ಆಚರಣ, ಚತುರ್ಥ ಅಯೋಗ್ಯನಲ್ಲಿ ಉಪದೇಶಕರಣ, ಒಂದೇ ಎಲ್ಲ ಸೇರಿಸಿಬಿಟ್ಟಿದ್ದಾರೆ. ಅದರಿಂದ ವ್ಯಾಸರಾಜರ ಒಳ್ಳೆ ಇದು ಚಂದ್ರಿಕಾದಿಗಳನ್ನ ಬರೆದ ಮಹಾನುಭಾವರು ಅದರ ಒಂದೇ ಒಂದೊಂದು ಮಾತು ಸಮರಿ ಮಾಡಿದೆ ಕನ್ನಡದೊಳಗೆ. ಡೀಟೇಲ್ಸ್ ಅಲ್ಲಿ ತಿಳ್ಕೋಬೇಕು ಅಂತ ಅರ್ಥ. ಎರಡನೇದು ಉಪದಿಷ್ಟೇಪಿ ಯಸ್ತತ್ವೇ ಸಂಶಯಂ ಕುರುತೇ ಪುಮಾನ್ ಸೋಂಧಂತಮೋ ಹೃದಯದನ್ಯೋ ನಿರಯಾಯೈವ ಗಚ್ಚತಿ. ಇಲ್ಲೂ ಕೆಲವು ಅಂಶಗಳು. ಉಪದಿಷ್ಟೇಪಿ ಯಸ್ತತ್ವೇ ಸಂಶಯಂ ಕುರುತೇ ಪುಮಾನ್. ಉಪದೇಶ ಆಗಿದ್ದರೂ ಕೂಡ ತತ್ವದಲ್ಲಿ ಏನಿಲ್ಲ, ಅವನಿಗೆ ನಿಶ್ಚಯ ಇಲ್ಲ. ಉಪದೇಶ ಹಾಗೇ ಇಲ್ಲ, ವಿಚಾರ ಬೇರೆ. ಮತ್ತು ಅನೇಕ ಯೋಗ್ಯರು ತೀರ್ಮಾನ ಮಾಡೋಕ್ಕೆ ಬರೋದಿಲ್ಲ. ಯಾತಕ್ಕೆ ಅಂದರೆ ಅವ್ರಿಗೆ ಶಾಸ್ತ್ರಾಧ್ಯಯನದ ಅವಕಾಶವೇ ಸಿಕ್ಕಿಲ್ಲ ಅವರಿಗೆ. ನಮ್ಗೆ ಆಪರ್ಚುನಿಟಿನೇ ಇಲ್ಲ. ನಮ್ಗೆ ಆಪರ್ಚುನಿಟಿ ಇದ್ದವರು ತಿಳ್ಕೊಳ್ಳೋದೆ ಹೋದರೆ ಅದು ಭಾರಿ ಅಪರಾಧ ಅದು. ಒಂದು ಅಂದರೆ ಕ್ಲಾಸಸ್ಸೇ ನಡೆದಿಲ್ಲ ಬೇರೆ, ಕ್ಲಾಸ್ ನಡೆದಿದೆ ಹೋಗಿಲ್ಲ ಅಂದರೆ ತಪ್ಪು. ಒಂದು ಅತ್ತಾನೆ ಕ್ಲಾಸಸ್ ನಡೆದಿಲ್ಲ ಅಂಬೋದಕ್ಕೂ ಇವನು ಹೋಗಿಲ್ಲ ಅಂಬೋದಕ್ಕೂ ವ್ಯತ್ಯಾಸ ಇದೆ. ಉಪದಿಷ್ಟೇಪಿ ಯಸ್ತತ್ವೇ ಸಂಶಯಂ ಕುರುತೇ ಪುಮಾನ್. ಇನ್ನೂ ಸಂಶಯ ಇಟ್ಕೊಂಡ್ಬಿಡ್ತಾನೆ. ಗೊತ್ತಿಲ್ಲದ ಸಂಶಯ ಇದ್ರೆ ತಪ್ಪಲ್ಲ, ಅದಕ್ಕೆ ಸಂಶಯಾತ್ಮ ವಿನಶ್ಯತಿ. ಸೊಂಧಂತಮೋ ಹೃದಯದನ್ಯೋ ನಿರಯಾಯೈವ ಗಚ್ಚತಿ. ಅವರ ಉಪದೇಶ ಮಾಡಿದರೂ ಕೂಡ ಅವರು ಸಂಶಯ ಪಡ್ತಾ ಇದ್ರೆ ಅಂಧಂತ ಮಸಿಗೆ ಹೋಗ್ತಾನೆ. ಅನ್ಯ ನಿರಯಾಯೈವ, ಬರೀ ಸಂಶಯ ಪಡೋನಿದ್ದಾರೆ ಅವ್ರು ನರಕಕ್ಕೆ ಹೋಗ್ತಾರೆ. ಅಂಧಂತ ಮಸಿಗೆ ಹೋಗ್ತಾರೆ ಉಪದೇಶ ಆಗೋವರೆಗೂ. ಇದರಿಂದ ಏನರ್ಥ ಅಂದರೆ ಉಪದೇಶ ಆಗಿಲ್ಲ ಅಂತ ಎಕ್ಸ್ಕ್ಯೂಸ್ ಅಲ್ಲ, ಅದಕ್ಕೆ ಅಂದ ನರಕ ಇದ್ದೇ ಇದೆ. ಅಂಧಂತ ಮಸ್ಸಾಗೋದಿಲ್ಲ ಅಷ್ಟೇ, ಅಂದರೆ ಯೋಗ್ಯ ಅವಕಾಶ ಸಿಕ್ಕ ಕಾಲಕ್ಕೆ ಉಪದೇಶ ತಗೊಳದೆ ಹೋದ ಕೂಡ ಏನದು ಶಿಕ್ಷಾರ ಅಪರಾಧ ಅಂತ ಹೇಳಿದರು. ಸಏವ ಭಗವಾನ್ ವಿಷ್ಣು ಏತೈರ್ದೋಷೈರ್ವಿನಾಯದಿ ಜ್ಞಾಯತೆ ಮುಕ್ತಿದಃ ಸಾಕ್ಷಾತ್. ಈ ನಾಲ್ಕು ದೋಷಗಳನ್ನು ಮಾಡಿದೇನೆ, ಏತೈಹಿ ದೋಷೈಹಿ ವಿನಾಯದಿ ಜ್ಞಾಯತೆ ಮುಕ್ತಿದ ಸಾಕ್ಷಾತ್ ನಾತ್ರ ಕಾರ್ಯ ವಿಚಾರ. ಈ ನಾಲ್ಕು ದೋಷಗಳನ್ನು ಬಿಟ್ಟು ದೇವರನ್ನು ಸರಿಯಾಗಿ ತಿಳ್ಕೊಂಡ್ರೆ ಆಗ ಅವನಿಗೆ ಮುಕ್ತಿ ಸಿಗುತ್ತೆ ಅಂದರೆ ಸಿಗೋದಿಲ್ಲ. ಜ್ಞಾಯತೆ ಮುಕ್ತಿದ ಸಾಕ್ಷಾತ್ ನಾತ್ರ ಕಾರ್ಯ ವಿಚಾರಣ. ಯದಿ ಜ್ಞಾನಂ ನಾತಿಪಕ್ವಂ ಸರಾಗಂಚ ಮನೋಭವೇತ್. ಯದಿ ಜ್ಞಾನಂ ನಾತಿಪಕ್ವಂ, ಇನ್ನು ಕೆಲವು ಅಂಶಗಳನ್ನು ಹೇಳ್ತಾರೆ. ಯದಿ ಜ್ಞಾನಂ ನಾತಿಪಕ್ವಂ ಸರಾಗಂಚ ಮನೋಭವೇತ್ ತದಾ ಸ್ವರ್ಗಾದಿ ಲೋಕಾಪ್ತಿ. ಸಂಶಯಶ್ಚೇತ್ ಕ್ವಚಿತ್ ಕ್ವಚಿತ್ ಆವೃತ್ತಿರೇವ ಸಂಸಾರೇ ಯಾವನ್ ನಿಸ್ಸಂಶಯೋ ಭವೇತ್. ನಮ್ಮ ಜ್ಞಾನಕ್ಕೆಲ್ಲ ಟೆಸ್ಟ್ ಇದ್ದಾಗಿದೆ. ಯದಿ ಜ್ಞಾನಂ ನಾತಿಪಕ್ವಂ, ಇನ್ನೂ ಜ್ಞಾನ ಪಕ್ವವಾಗಿಲ್ಲ ಅವನಿಗೆ ಕೂಡ ಏನಾಗೋದಿಲ್ಲ, ಮೋಕ್ಷ ಆಗೋದಿಲ್ಲ. ಸ್ವರ್ಗಕ್ಕೆ ಹೋಗ್ಬೋದೆ ಹೊರತು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯದಿ ಜ್ಞಾನಂ ನಾ ಅತಿಪಕ್ವ ಅಂದ್ರೆ ಏನು, ದಾರ್ಢ್ಯ ಪೂರ್ತಿ ಬರಬೇಕು. ಇನ್ನು ಅನ್ನ ಪೂರ್ತಿ ಬೇಯ್ದ ಹೋದ್ರೂ ಬಡಿಸಕ್ ಬರೋದಿಲ್ಲ. ಆ ರೀತಿ ಅನ್ನ ಪೂರ್ತಿ ಬೇಯಬೇಕು, ಆಗ ಮಾತ್ರ ಹೇಗಿರಬೇಕು ಅನ್ನ ಅನಿಸುತ್ತೋ. ಜ್ಞಾನ ಏನಾಗಬೇಕು, ಪರಿಪಕ್ವ ಹೊಂದಬೇಕು. ಪರಿಪಕ್ವ ಹೊಂದೋದು ಅಂದ್ರೆ ಏನು, ಅಪ್ರಾಮಾಣ್ಯ ಶಂಕ ಅಕಳಂಕಿತವಾದ ಪ್ರಾಮಾಣ್ಯ ನಿಶ್ಚಯ ಬರಬೇಕು. ಅದಕ್ಕೆ ಹೇಳ್ತಾ ಉಕ್ಕುವ ತುಪ್ಪಕ್ಕೆ ಕೈ ಉಕ್ಕುವೆ ನಾನು ಹೇಳ್ತಾರಲ್ಲ ಆ ಟೈಪ್, ಆ ಒಂದು ದಾರ್ಢ್ಯ ಬಂದರೆ ಅದು ಸರಿಯಾಗಿ ಬಂದಾಗಲೇಕ. ಯದಿ ಜ್ಞಾನಂ ನಾತಿಪಕ್ವಂ ಸರಾಗಂಚ ಮನೋಭವೇತ್ ತದಾ ಸ್ವರ್ಗಾದಿ ಲೋಕಾಪ್ತಿ. ಸಂಶಯಶ್ಚೇತ್, ಆಗ ಸ್ವರ್ಗ ಸ್ವರ್ಗಕ್ಕೆ ಹೋಗ್ತಾನೆ, ವೇಸ್ಟ್ ಏನೂ ಆಗೋದಿಲ್ಲ, ಮೋಕ್ಷಕ್ಕೆ ಹೋಗೋದಿಲ್ಲ. ಮತ್ತೆ ಇನ್ನೊಂದು ಯಾರಿಗೆ ಜ್ಞಾನ ಬಂದಿದೆ ಪಕ್ವ ಆಗಬೇಕಲ್ಲ. ಉದಾಹರಣೆಗೆ ನಿಮ್ಮನ್ನು ನೋಡಿ, ಅನ್ನ ಹಾಕಿ ಹಾಕಿದಷ್ಟು ಬಡಿಸಿದ್ರೆ ಊಟ ಮಾಡೋಕ್ಕಾಗಲಿ, ಎಷ್ಟೊತ್ತು ಬೇಕಾದಕ್ಕೊಂದು ಉಂಗೊಯ್ಯೋ ಪ್ರೋಸೆಸ್ ಇದೆ. ಅದಾಗದೆ ಹೋದರೆ ಉಪಯೋಗ ಇಲ್ಲ, ಅದಾಗಬೇಕು. ಅಲ್ಲಿವರೆಗೆ ಏನಿಲ್ಲ, ಅವನು ಸ್ವರ್ಗ ಆಗುತ್ತೆ ಹೊರತು ಮೋಕ್ಷ ಆಗೋದಿಲ್ಲ. ನರಕ ಇರಕ ಇಲ್ಲ, ಆದರೆ ಸ್ವರ್ಗನೂ ಸಿಗುತ್ತೆ ಮೋಕ್ಷ ಆಗೋದಿಲ್ಲ. ಇನ್ನೊಂದು ಪಾಯಿಂಟ್ ಇದೆ, ಸರಾಗಂಚ ಮನೋಭವೇ ಗುರ್ತದ. ಪಕ್ವಾಗಿಲ್ಲ ಮತ್ತೆ ಏನು ಗುರುತು ಅಂದರೆ ಮನಸ್ಸಿಗಿನ್ನು ಏನಿದೆ ಅವನಿಗೆ ಸರಾಗಂ, ಇನ್ನು ಮನಸ್ಸಿನ ಅಪೇಕ್ಷೆಗಳಿದೆ. ಪಾಫಲೇಶು ಕದಾಚನ ಅಲ್ಲ, ಇದು ಒಂದಾಗಿದ್ದರೆ ವಾಸಿ ಇತ್ತು ಅಂತೇಳಿ ಎಲ್ಲ ಬಿಟ್ಟಿರ್ತಾರೆ, ಯಾವುದೋ ಒಂದು ಇಟ್ಕೊಂಡ್ಬಿಟ್ಟಿರ್ತಾರೆ. ಅಂಥ ಭಾವನೆ ಇದ್ರೂ ಕೂಡ ಏನಾಗೋದಿಲ್ಲ ಅವನಿಗೆ, ಮೋಕ್ಷ ಆಗೋದಿಲ್ಲ. ಸರಾಗಂಚ ಮನೋಭವೇ ತದಾ ಸ್ವರ್ಗಾದಿ ಲೋಕಾಪ್ತಿ. ಸಂಶಯ ಆಗಲೂ ಕೂಡ ಅವನಿಗೇನಿದೆ, ಫಲಾಪೇಕ್ಷೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ ಹೊರತು ಅವನು ಮೋಕ್ಷಕ್ಕೆ ಹೋಗೋದಿಲ್ಲ. ಸೊ ಫಲದ ಅಪೇಕ್ಷೆ ಸ್ವಲ್ಪ ಉಡ್ಕೊಂಡಿದ್ರು ಕೂಡ ಮೋಕ್ಷಕ್ಕೆ ಅದು ಅಡ್ಡಿನೇ ಅಂತ ಅರ್ಥ. ಸಂಶಯಷ್ಟೇ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಕೆಮ್ಮಿದೆ ಅಂದ್ರೆ ರೋಗ ವಾಸಿಯಾಗಿಲ್ಲ ಅಂತ, ಚೂರುಚೂರು ಅಕೇಶನಲ್ಲಿ ಬರುತ್ತೆ ಅಂದ್ರೂ ಕೂಡ ಏನರ್ಥ, ಸಂಬಂಧಪಟ್ಟ ರೋಗ ಹೋಗಿಲ್ಲ ಅಂತಾನೆ ಅರ್ಥ. ಪೂರ್ತಿ ರೂಟ್ ಔಟ್ ಆಗ್ಬೇಕಲ್ಲ. ಸಂಶಯ ಎಷ್ಟೇತ್ ಕ್ವಚಿತ್ ಕ್ವಚಿತ್ ಆವೃತ್ತಿರೇವ ಸಂಸಾರೇ, ಇನ್ನು ಪಕ್ವಾಗಿಲ್ಲ ಅಲ್ಲ, ಅವ್ರ ಸಂಶಯನೇ ಉಳ್ಕೊಂಡ್ಬಿಟ್ಟಿದೆ ಸ್ವಲ್ಪ ಸ್ವಲ್ಪ. ಆವೃತ್ತಿರೇವ ಸಂಸಾರೇ, ಅವನು ನಿತ್ಯ ಸಂಸಾರಿ ಅಂತ ಅರ್ಥ. ಅವನು ಯೋಗ್ಯನಾಗಿದ್ದರೆ ಯಾವನ್ ನಿಸ್ಸಂಶಯೋ ಭವೇತ್, ಸಂಶಯ ಕಳ್ಕೋಬೇಕು ಅವನು. ಅದು ಶಾಸ್ತ್ರ ವಿಚಾರದಲ್ಲಿ ಏನು ಮಾಡಬಾರ್ದು, ಯಾವಾಗಲೂ ಕೂಡ ಸಂಶಯ ಸ್ವಲ್ಪ ಕೂಡ ಉಳಿಸ್ಕೋಬಾರದು. ಸ್ವಲ್ಪ ಸಂಶಯ ಉಳಿಸ್ಕೊಂಡ್ರೆ ಏನಾಗುತ್ತದ, ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಎಲ್ಲಿ ಕಾರಣ, ಆವೃತ್ತಿರೇವ ಸಂಸಾರೇ, ಸಂಸಾರದಲ್ಲಿ ಪುನಃ ಪುನಃ ಆವೃತ್ತಿ ಹೊಂತಾನೆ ಹೊರತು ಅವನಿಗೇನು ಸಿಗೋದಿಲ್ಲ, ಮುಕ್ತಿ ಸಿಗೋದಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮೋಕ್ಷಕ್ಕೆ ಎಷ್ಟೆಲ್ಲ ಸಮಸ್ಯೆ ಇದೆ ಗೊತ್ತಾಗುತ್ತೆ. ಅಷ್ಟು ಹೌದು. ಮೊದಲನೇದಾಗಿ ನೀವು ಎಲ್ಲ ತಿಳ್ಕೊಳ್ಳೋದು ಒಂದು, ತಿಳ್ಕೊಂಡಷ್ಟು ತಿಳ್ಕೊಂಡು ಅದರಲ್ಲಿ ಏನು ಮಾಡ್ಕೋಬೇಕು ಅಲ್ಲ, ತಿಳ್ಕೊಂಡು ಗಟ್ಟಿ ಮಾಡ್ಕೋತಾ ಹೋಗೋದು. ಒಂದೊಂದೇ ಹರಿ ಪರತರಹ, ಒಂದೊಂದೇ ಅಂಶ ಸತ್ಯಂ ಜಗತ್. ಸತ್ಯಂ ಜಗತ್ ಯಾವಾಗ ಕನ್ಫರ್ಮ್ ಆಗುತ್ತೆ ನಿಮಗೆ, ವಿಥ್ಯಾತ್ವ ಅನುಮಾನ ಖಂಡನ ನ್ಯಾಯಾಮೃತ ಆಗಿ ಓದಿದಾಗ ಅದೆಲ್ಲ ಗಟ್ಟಿಯಾಗುತ್ತೆ. ಆದರೆ ವಿಷ್ಣು ತತ್ವ ನಿರ್ಣಯ ಅನುವ್ಯಾಖ್ಯಾನ ಓದಿದಾಗೆಲ್ಲ ಏನಾಗುತ್ತೆ, ಹರಿ ಸರ್ವತೋತ್ವ ಗೊತ್ತಾಗುತ್ತೆ. ಅದು ತಾರತಮ್ಯ ಜ್ಞಾನ ಬರಬೇಕಾದ್ರೆ ತಂತ್ರಸಾರ ಅದಕ್ಕೆ ಗಟ್ಟಿಯಾಗಿ ಓದಬೇಕು, ಅವು ಒಂದೊಂದೇ ಗಟ್ಟಿ ಆಗ್ತಾ ಬರೋದು. ಮುಕ್ತಿಯ ಬಗ್ಗೆ ಗೊತ್ತಾಗಬೇಕಾದ್ರೆ ಫಲಾಧ್ಯಾಯ ಓದಬೇಕು, ಗೊತ್ತಾಯ್ತಾ. ಆವಾಗ ಏನಾಗುತ್ತೆ, ಸಂಶಯ ಮುಕ್ತಿಯ ಬಗ್ಗೆ ಸಂಶಯ ಬರೋದಿಲ್ಲ, ಒಂದೊಂದೇ ಗಟ್ಟಿ ಮಾಡ್ಕೊತ ಹೋಗ್ಬಿಟ್ರೆ ಅವಾಗ ಸರಿ ಹೋಗೋದು. ಫಲಾಪೇಕ್ಷೆ ಬಿಡ್ಬೇಕು, ಗೀತಾ ಮತ್ತೆ ಮತ್ತೆ ಕೇಳಬೇಕು, ಮಾ ಫಲೇಶ ಕದಾಚಾರ ಮಾ ಫಲೇಶ ಕದಾಚಾರ ಗಟ್ಟಿ ಮಾಡ್ಕೊತ ಹೋಗ್ಬೇಕು. ಬರೀ ಕೇಳೋದಲ್ಲ, ಮನಸ್ಸಿಗೆ ಏನಾಗ್ತದೆ, ಆಫೀಸ್ ಬಂದಾಗ ನೆನಪು ಮಾಡ್ಕೋಬೇಕಾದ್ರೆ ತಿನ್ನಬಾರ್ದು ಅಂತ ಹೇಳಿದ್ದಾರೆ, ತಿನ್ನಬಾರ್ದು ಅಂತ ಹೇಳಿದ್ದು ನೆನಪು ಮಾಡ್ಕೊಂಡು ಮಾಡ್ಕೊಂಡು ಬಿಡ್ತಾನೆ. ಅದು ಅದಕ್ಕೆಲ್ಲ ಒಂದು ಜನ್ಮ ಹೇಳಿದನ್ನು ಸಾಕಾಗೋದಿಲ್ಲ. ಏನಾಗಬೇಕು ಅದಕ್ಕೆ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ತದಾ ಸ್ವರ್ಗಾದಿ ಲೋಕಾಪ್ತಿ ಸಂಶಯಶ್ಚೇತ್ ಕ್ವಚಿತ್ ಕ್ವಚಿತ್ ಆವೃತ್ತಿರೇವ ಸಂಸಾರೇ ಯಾವನ್ ನಿಸ್ಸಂಶಯೋ ಭವೇತ್. ಇವತ್ತು ಆ ಕಡೆ ಗಮನ ನಾವೇನು ಮಾಡಿಬಿಡ್ತೇವೆ ಸಾಮಾನ್ಯವಾಗಿ, ಯಾರೋ ಹೇಳಿಬಿಟ್ಟು ಪಾರಾಗಿಬಿಟ್ರೆ ಸಾಕು, ಆ ಭಾವನೆ ಇರಬಾರ್ದು. ಏನಿರ್ಬೇಕದು ಕ್ಲಿಯರ್ ಆಗು, ಗಟ್ಟಿ ಮಾಡ್ಕೋಬೇಕು. ಅಕಸ್ಮಾತ್ ಗಟ್ಟಿಯಾಗಿ ಮತ್ತೆ ಕೇಳಿಕೊಂಡು ಗಟ್ಟಿ ಮಾಡ್ಕೋಬೇಕು ಹೊರತು ಏನು ಮಾಡಬಾರ್ದು. ಯಾವ ಪರೀಕ್ಷೆಯಲ್ಲಿ ಆಗೋ ಸಮೂಹ ಪಾಸ್ ಆಗಿಬಿಟ್ಬಿಡು, ಸದ್ಯ ಪಾರಾಗಿಬಿಟ್ಟೆ ಅಂತ ಆತರ ಮಾಡೋಕ್ಕೆ ಬರೋದಿಲ್ಲ. ಜ್ಞಾನ ಕಾರ್ಯದೊಳಗೆ ಸಂಪೂರ್ಣ ದಾರ್ಢ್ಯ ಇರಬೇಕು. ಇವತ್ತು ಉದಾಹರಣೆಗೆ ಕಾಲು ತೊಳೆಯ ನೀರು ಹೇಗಿದ್ರು ಪರವಾಗಿಲ್ಲ, ಕುಡಿಯೋ ನೀರು ಏನಾಗಿರ್ಬೇಕು ಹೆಚ್ಚು ಶುದ್ಧ ಅಂತ ಕನ್ಫರ್ಮ್ ಆಗಬೇಕು. ಕಾಲು ತೊಳೆಯ ನೀರು ಬೇರೆ, ಕೈ ತೊಳೆಯ ನೀರು ಬೇರೆ, ಕುಡಿಯೋ ನೀರು ಬೇರೆ. ಒಂದು ಎಷ್ಟು ವ್ಯತ್ಯಾಸ ಬರ್ತಾ ಹೋಗುತ್ತಾಗ. ಸ್ನಾನದ ನೀರಿಗೂ ಕುಡಿಯೋ ಹೇಳ್ತಾರೆ, ನಾಟ್ ಡ್ರಿಂಕಬಲ್, ಕುಡಿಲಕ್ಕೆ ನೀರಲ್ಲ ಇದು, ಎಷ್ಟು ವ್ಯತ್ಯಾಸ ಇದೆ. ಆ ದೃಷ್ಟಿಯಿಂದ ಸರಿಯಾಗಿ ಯೋಚನೆ ಮಾಡಿದರೆ ನಾವು ಜ್ಞಾನನೂ ಹಾಗೆ ನಮಗೆ ಲೌಕಿಕ ಜ್ಞಾನ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಪರವಾಗಿಲ್ಲ, ನಾವು ಹಾಗಲ್ಲ. ಲೌಕಿಕ ಜ್ಞಾನ ಭಾಳ ಕ್ಲಿಯರ್ ಆಗಿ ತಿಳ್ಕೊತೇವೆ, ಯಾರು ಔಟ್ ಆದರೂ ಏನಾದರೂ ಇಲ್ಲಿಂದಷ್ಟು ಹೇಗೆ ಔಟ್ ಆದ ರೀಪ್ಲೇ ಇರುತ್ತೆ ನೋಡಿ ನೋಡ್ತಾರೆ. ಇದ್ರ ಬಗ್ಗೆ ಒಳ್ಳೆಯದು ಹರಿಸರೋತ್ವ ಪರವಾಗಿಲ್ಲ ಬಿಡ್ರಿ ಹೋಗ್ತಿರ್ತಾರೆ. ಹಾಗೆಲ್ಲ ಬರಬಾರ್ದು ಜ್ಞಾನ, ಹೇಗಿರಬೇಕಾದ್ರೆ ಪೂರ್ತಿ ಗಟ್ಟಿಯಾಗಬೇಕು. ತದಾ ಸ್ವರ್ಗಾದಿ ಲೋಕಾಪ್ತಿ ಸಂಶಯಶ್ಚೇತ್ ಕ್ವಚಿತ್ ಕ್ವಚಿತ್ ಆವೃತ್ತಿರೇವ ಸಂಸಾರೇ ಯಾವನ್ ನಿಸ್ಸಂಶಯೋ ಭವೇ. ಸಂಸಾರ ಆವೃತ್ತಿ ಆಗ್ತಾನೆ ಹೊರತು ಅವನಿಗೆ ನಿಸ್ಸಂಶಯತ್ವ ಬಹಳ ಮುಖ್ಯ. ಅದು ಯಾವಾಗಲೂ ಗಮನ ಕೊಡ್ತಾ ಇರ್ಬೋದು, ತಿಳ್ಕೊ ಗಟ್ಟಿಯಾಗಿದೆ ಇಲ್ಲೋ. ಇನ್ನೊಬ್ರಿಗೆ ಹೇಳಿ ನಮ್ಮ ಮನಸ್ಸು ಗಟ್ಟಿಯಾಗಬೇಕು ಫಸ್ಟ್. ಇನ್ನೊಬ್ರಿಗೆ ಹೇಳಿದೆ ನಮ್ಗೆ ಒಪ್ಪಿಕೊಂಡು ಸದ್ಯ ಒಪ್ಕೊಂಡು ಹೋಗ್ಬಿಟ್ಟ ಸಾಕು, ಅಂದ್ರೆ ಉಪಯೋಗ ಇಲ್ಲ. ಅವನು ಒಪ್ಕೊಂಡು ನಾನು ಹೇಳ್ತಾನೆ, ಅವನು ಒಪ್ಕೊಂಡು ನನಗೆ ಒಪ್ಪಿಗೆ ಆಗಿಲ್ಲ. ಇನ್ನೂ ಕೂಡ ನಮ್ಗೆ ಒಪ್ಪಿಗೆ ಆಗಿದ್ರೆ ಒಪ್ಪಿಸ್ಲಕ್ಕೆ ಬರ್ತಾ ಇಲ್ಲ, ಅದು ಬೇರೆ. ನಮಗೆ ಒಪ್ಪಿಗೆ ಆಗಿದೆ ಒಪ್ಪಿಸ್ಲಕ್ಕೆ ಬರ್ತಾ ಇಲ್ಲ, ಒಪ್ಪಿಸ್ಬಿಟ್ಟ ಸಮೂಹ ತನಗೂ ಒಪ್ಪಿಗೆ ಆಗಿಲ್ಲ. ಆದಷ್ಟು ಸರಿಯಾಗಿ ಯೋಚನೆ ಮಾಡಿದರೆ ಜ್ಞಾನದಲ್ಲಿ ಪಾವಿತ್ರ್ಯವನ್ನು ಯಾವಾಗಲೂ ಏನು ಮಾಡಬೇಕು, ಅದನ್ನು 100% ಆಕ್ಯುರಸಿ ಇರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಾಧ್ಯ ಇಲ್ಲ. ಬಣ್ಣ ಗಿಣ್ಣ ಸ್ವಲ್ಪ ಆಗಿಲ್ಲ, ಬ್ರೇಕ್ ಸರಿ ಇಲ್ಲ ಅಂದ್ರೆ ಪಂಚಿತ ಆಗ್ತದೆ. ಆಗ ಬಣ್ಣ ಹೆಚ್ಚು ಕಡೆ ಹೊಡೆದಿಲ್ಲ, ಅರ್ಜೆಂಟ್ ಹೋಗ್ಬೇಕಾಗಿದೆ, ಓ ನಾಳೆ ಹೊಡಿ ಅಂತ ಹೋಗ್ಬಿಡ್ಬೋದು. ನಾಳೆ ಬ್ರೇಕ್ ಹಾಕೋದು ಹೇಳೋಕ್ಕಾಗತ್ತಾ? ಅವನು ಕೆಲವು ವಿಷಯನ ಪೂರ್ತಿ ಗಟ್ಟಿ ಮಾಡ್ಕೋಬೇಕು. ಆ ಸಂಶಯಕ್ಕೆ ಬ್ರೇಕ್ ಹಾಕ್ಬೇಕಷ್ಟೇ, ಸಂಶಯ ಬರಲೇಬಾರ್ದು ಒಬ್ಬ ಜ್ಞಾನ ಇರ್ಬೋದು. ಆಹಾ, ಏನಿಲ್ಲ, ಸನ್ನಿವೇಶ ಮಾಡೋಕ್ಕಾಗದಿರೋ ಎರಡು ರೀತಿ. ಒಂದು, ಇವನಿಗೆ ಜ್ಞಾನದ ಇನ್ನೂ ಕೊರತೆ ಇದೆ ಅಂತ ಅರ್ಥ. ಅಥವಾ ಹೇಳೋ ಪ್ರಮಾಣ ಇವನಿಗೆ ಸಿಗ್ಲಕ್ಕೆ ಗೊತ್ತಿ ನೋಡಿದ್ದಾನೆ ಇವನು, ಅವನು ಪುಸ್ತಕ ಕೊಟ್ಟರೆ ಹೋಗ್ತಾನೆ ಹೋಗ್ತಾ ಇಲ್ಲ, ಆ ಪುಸ್ತಕ ಸಕ್ತಾಯ ಸಿಗ್ತಾ ಇಲ್ಲ. ಅದೊಂಥರ ಇನ್ಕಮ್ ಸಿಕ್ಕಾಗ ಹೇಳಕ್ಕೆ ಬರುತ್ತೆ ಅದೊಂಥರ. ಅದಕ್ಕೆ ಏನೇ ಅವ್ರಿಗೆ ಆಚಾರ್ಯ ಏನು ಮಾಡಿದ್ರು, ಅವ್ರಿಗೇನು ಪುಸ್ತಕ ಬೇಕಿರಲಿಲ್ಲ, ದೊಡ್ಡ ಪುಸ್ತಕ ಲೈಬ್ರರಿ ಇಟ್ಕೊಂಡಿದ್ರೆ ಅದಕ್ಕೆ ತಕ್ಷಣ ತೋರಿಸ್ಬೇಕಾಗಿತ್ತು. ಆಗ ಅವ್ರಿಗೆ ಇನ್ನೇನು ವ್ಯವಸ್ಥೆ ಮಾಡೋಕ್ಕೆ ಬರ್ತಿರಲಿಲ್ಲ, ಇದು ಜಾಣತನ. ಆಗ ತೋರ್ಸಕ್ಕೆ ಬರೋದಿಲ್ಲ ಅಂದರೆ ಒಂದು ಯಾವುದೋ ಎಲ್ಲೋ ಇದೆ ನೆನಪಾಗ್ತಾ ಇಲ್ಲ, ಆಮೇಲೆ ನೆನಪಾಯ್ತು. ತಕ್ಷಣ ಕರೆದು ಹೇಳಬೇಕಾದ್ರೆ ಈ ರೀತಿ ಮಾಡೋದ್ರಲ್ಲಿ ದಾರ್ಢ್ಯ ಬರುತ್ತೆ, ದೂರ ಬರೋದಿಲ್ಲ. ಇದು ಅವ್ರು ನೋಡಿದ್ದಾರೆ ಅಂತ ಆಗುತ್ತೆ, ಅವ್ರದ್ದು ನಾವು ನೋಡಿದ್ದೇವೆ ಅಂತ ಆಗೋದಿಲ್ಲ. ಗೊತ್ತಾಯ್ತು, ಅವ್ರು ನೋಡಿದ್ದಾರೆ ಅನ್ನೋ ಜ್ಞಾನ ಯಾವಾಗಲೂ ಏನದು ಸೆಕೆಂಡ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಆಗೋದಿಲ್ಲ. ಸೆಕೆಂಡ್ ಹ್ಯಾಂಡ್ ಅಂತೀವರು, ಸೆಕೆಂಡ್ ಹ್ಯಾಂಡೇ ಹಾಗಾಗಬಾರ್ದು. ಅದನ್ನೇ ಮುಂದುವರಿಸ್ತಾರೆ. ತಾರತ ತ್ಯಾಗಾನಾಂ ಪರಂ ವಿವೇಚಯತಿ ತ್ಯಾಗೇತಿ ಕ್ರಮಾದಿತಿ ಪ್ರಥಮ ತ್ಯಾಗೇ ಅಂಧತಾಮಿಶ್ರಂ ದ್ವಿತೀಯ ತ್ಯಾಗೇ ತಾಮಿಶ್ರಮಿತಿ ಕ್ರಮಾದಿತ್ಯರ್ಥ. ಅಲ್ಲಿ ಸ್ವಾರಸ್ಯವನ್ನು ಸ್ವಲ್ಪ ತೋರಿಸಿದರು. ಏನಂದರೆ ಮೊದಲನೇ ತ್ಯಾಗ ಎರಡನೇ ತ್ಯಾಗ ಎರಡೂ ಅನ್ನ ತಮಸ್ಸೆ, ಸ್ವಲ್ಪ ವ್ಯತ್ಯಾಸ ಬೇಕಲ್ಲ ಅಂದರೆ ಮೊದಲನೇ ತ್ಯಾಗಕ್ಕೆ ಅನ್ನ ತಮಸ್ಸು, ಎರಡನೇ ತ್ಯಾಗಕ್ಕೆ ತಮಸ್ಸು, ಎರಡೂ ವಾಪಸ್ ಬರದೇ ಇರವೆ. ಅದು ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಡಾರ್ಕ್ ಟೋಟಲಿ ಡಾರ್ಕ್ ಅಂತೀವಲ್ಲ ಆ ಥರ. ಅಂಧನ್ ತಮಸ್ಸು ಅಂದರೆ ಕಪ್ಪು ಕತ್ತಲೆ, ಕತ್ತಲೆಯೇ ಕಪ್ಪು, ಕಪ್ಪು ಕತ್ತಲೆ. ನಾವು ಹೇಳಲ್ಲ ಥಿಕ್ ಡಾರ್ಕ್ನೆಸ್ ಅಂತೀವಲ್ಲ ಆ ಥರ. ಇದು ಸೂರ್ಯ ಮುಳುಗಿರ್ತಾನೆ, ಕತ್ತಲಾಗ್ತಾ ಇರ್ತದೆ, ಟೋಟಲಿ ಡಾರ್ಕ್ ಅಲ್ಲ, ಪ್ರದೋಷ ಅಂತಾರೆ ಅದನ್ನು. ಆಮೇಲೆ ದೋಷ ಅಂದರೆ ನೈಟ್, ಅದು ಇದು ನೈಟ್ ಅಂತ ಕರೆಯೋದಿಲ್ಲ ಇನ್ನೂ ಅದನ್ನು. ಅದು ಸೂರ್ಯ ಇಲ್ಲ, ಬೆಳಗ್ದು ಬೆಳಗಂತ ಹಗಲಂತೂ ಹೋಯ್ತು. ಈಗ ಅಲ್ಲಿ ಕತ್ತಲಲ್ಲಿ ವ್ಯತ್ಯಾಸ ಇದೆ. ಈ ಮರ ಇರುತ್ತೆ, ಕೆಲ ಕಡೆ ತಿಕ್ಕ ನೆರಳುತ್ತೆ, ಸ್ವಲ್ಪ ತಿನ್ನಿರುತ್ತೆ. ಇದು ಕತ್ತಲೆ, ಅದು ನೆರಳೆ, ಅದು ನೆರಳೆ, ಅದೇನಂತೇವೆ ಚಿಕ್ಕಾಗಿರೋ ಎರಡು ಅಂತೀವಲ್ಲ, ಆ ಟೈಪ್ ವ್ಯತ್ಯಾಸ ಇದೆ. ಎರಡೂ ಕೂಡ ನಿತ್ಯ ಲೋಕಗಳೇ, ವಾಪಸ್ ಬರೋದಿಲ್ಲ. ತಾಮಿಶ್ರಶ್ಚ ಅಂಧ ತಾಮಿಶ್ರವು ದೌನಿತ್ಯವು ಸಂಪ್ರಕೀರ್ತಿತೋ. ಸೂತ್ರ ಭಾಷೆಯಲ್ಲಿ ಆಚಾರ್ಯರು ಮಾತಿದ್ದು, ತಾಮಿಶ್ರನು ನಿತ್ಯ ನರಕ, ಅಂಧ ತಾಮಿಶ್ರನು ನಿತ್ಯ ನರಕ. ಮೋಕ್ಷದಲ್ಲಿ ನಾಲ್ಕು ವಿಧ ಇದೆಯಲ್ಲ ಸಾರೂಪ್ಯಾದಿಗಳು, ಇಲ್ಲಿ ಎರಡು ವಿಧ ಇದೆ, ತಾಮಿಶ್ರ ಅಂಧ ತಾಮಿಶ್ರ ಅಂತೆ. ಇದು ತದ್ವೈವಿಧ್ಯಂ ಸ್ಪಷ್ಟಂ ನಿರಯಂ ಗೌರವಾದಿ ರೌರವ ನಿರಯಗಳನ್ನು ರೌರವಾದಿ ನರಕಗಳು. ಏತೇನ ಶ್ರುತಂಚ ನರಕಾವಹಂ ಇತ್ತೇತದ್ವಿವೃತಂ ಭವತಿ. ಏತೇನ ಶ್ರುತಂಚ ನರಕಾವಹಂ, ಆದ್ದರಿಂದನೇ ಕೇಳಿದ್ದು ಹೇಳಿದ್ದು ನರಕಕ್ಕೆ ಕಾರಣ ಆಗುತ್ತೆ. ಮುಂದೆ ಶಾಸ್ತ್ರ ಓದಿದರೆ ಪುಣ್ಯ ಬರುತ್ತೆ ಅಂತ ಕೇಳಿದ್ದೇವೆ, ಶಾಸ್ತ್ರ ಹೇಳಿದರೆ ಪುಣ್ಯ ಬರುತ್ತೆ ಅಂತ ಕೇಳಿದ್ದೇವೆ, ಪಾಪನೂ ಬರುತ್ತೆ ಅಂತ ಹೇಳಿದರು. ಅಯೋಗ್ಯರಿಗೆ ಹೇಳಿಬಿಟ್ರೆ ಪಾಪ ಬರುತ್ತೆ. ನದಿವ ಮಿತ್ಯುಪಲಕ್ಷಣಂ ಶ್ರವಣ ಫಲಂ ನಾದಿತಿ ಜ್ಞೇಯಂ. ಅವನು ಸ್ವರ್ಗಕ್ಕೆ ಹೋಗೋದಿಲ್ಲ ಅಷ್ಟೇ ಅಲ್ಲ, ಶ್ರವಣದ ಫಲ ಸಿಗೋದಿಲ್ಲ ಅವನಿಗೆ. ಉದಾಹರಣೆ, ಯಾವುದೋ ಕೋರ್ಸ್ ಮುಗಿಸಿದ್ದ, ಸಂಬಂಧಪಟ್ಟ ಕೆಲಸ ಸಿಗಲಿಲ್ಲ ಅಂದರೆ ಕೋರ್ಸ್ ವೇಸ್ಟ್ ಆಯ್ತಲ್ಲ. ಆ ಟೈಪ್ ಆ ಕೋರ್ಸ್ಗೆ ಅದೇ ಕೆಲಸ ಸಿಗಬೇಕು, ಯಾವುದೋ ಕಾರಣ ಸಿಗಲಿಲ್ಲ ಅಂದರೆ ಅದು ವ್ಯರ್ಥ ಇದ್ದಾಗಲೇ. ಸಂಶಯಶ್ಚ ಉಕ್ತ ತತ್ವೇಷು ಇತ್ಯರ್ಥ ಇತಿ ಭಾವೇನ ಉಪದಿಷ್ಟ ಇದೆ. ಉಪದಿಷ್ಟೇಪಿ ಅನ್ಯೋ ಗುರುವನುಪದಿಷ್ಟ ತತ್ವ ಸ್ವಯಮೇವ ಸಂಶಯಿ. ಗುರು ಉಪದೇಶ ಮಾಡಿದರೂ ಸಂಶಯ ಹೋಗಿಲ್ಲ ಒಬ್ಬ, ಗುರು ಉಪದೇಶ ಕೇಳಲಿಕ್ಕೆ ಹೋಗಿಲ್ಲ ಸಂಶಯ ಒಬ್ಬ, ಇಬ್ಬರಿಗೂ ಅನರ್ಥ ಆಗುತ್ತೆ. ಇವನಿಗೆ ಸೋದಂತಮ ಹೃದಯ ಧನ್ಯೋ ಮೊದಲೇ ಅನ್ನದಮಸಿಗೆ ಹೋಗ್ತಾನೆ, ಎರಡನೇ ನರಕಕ್ಕೆ ಹೋಗ್ತಾನೆ. ಆದ್ದರಿಂದ ಓದೋದು ನಾವು ಶಾಸ್ತ್ರ ಓದಿಲ್ಲ ನಮಗೆ ಗೊತ್ತಿಲ್ಲ ಅಂಬುದು ಎಕ್ಸ್ಕ್ಯೂಸ್ ಅಲ್ಲ, ಅದು ಒಂದು ಮಾತಿದೆ. ಇಗ್ನೋರೆನ್ಸ್ ಅಂಬುದು ಎಕ್ಸ್ಕ್ಯೂಸ್ ಅಲ್ಲ. ಯಾವುದೋ ಹೋಗಿದ್ದ ಲೈಟ್ ಇಲ್ಲದೆ ಹೋಗ್ಬಿಟ್ಟೆ ಸಿಕ್ಕಾಕೋಬಿಟ್ಟ, ನಂಗೆ ಗೊತ್ತಿದ್ದಿಲ್ಲ ಅಂದ್ರೆ ಇನ್ನೊಂದು ಕೇಸ್ ಶುರುವಾಯ್ತು ಅವ್ರಿಗೆ. ಎರಡನೇ ಕೇಸ್ ಬೇರೆ. ಅದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೇಕಾದ್ರೆ ಬರೀ ಡ್ರೈವಿಂಗ್ ಬಂದರೆ ಸಾಲದು, ಏನು ಗೊತ್ತಿರಬೇಕು ಅವನಿಗೆ? ರೂಲ್ಸ್ ಬಗ್ಗೆ ಗೊತ್ತಿರಬೇಕು. ಸಿಗ್ನಲ್ ಅರ್ಥ ಮಾಡೋದು, ಈ ಸಿಗ್ನಲ್ಗೆ ಏನು ಅರ್ಥ ಕೇಳ್ತಾನೆ, ಅವೆಲ್ಲ ಹೇಳ್ತಾ ಹೋದ್ರೆ ಅವ್ನಿಗೆ ಫೇಲೆ. ಮತ್ತೆ ಆ ದೃಷ್ಟಿಯಿಂದ ನಮ್ಗೆ ಗೊತ್ತಿಲ್ಲ ಅನ್ನೋದು ಎಂದೂ ಕೂಡ ಏನಲ್ಲ, ನಾವು ತಪ್ಪು ಮಾಡಿದೆ ಅಂತ ಒಪ್ಪಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೊಸ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೊತಾನೆ ಎಂದು ಹಾಗೆ ಹೇಳಬಾರದು. ಅಂದು ಕೆಲವು ವಿಷಯಕ್ಕೆ ಗೊತ್ತಿಲ್ಲ ಅಂದ್ರೆ ನಡೀತದೆ, ಮುಖ್ಯ ವಿಷಯಕ್ಕೆ ಗೊತ್ತಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅನ್ಯೋ ಗುರುವನುಪದಿಷ್ಟ ತತ್ವ ಸ್ವಯಮೇವ ಸಂಶಯಿ ಏತೈಹಿ ದೋಷೈಹಿ ತಾಮಸಂ ವಾ ತತ್ಸಮಂ ವಾಧಿಕಂ ವಾಪಿ ಇತ್ಯಾದಿ ಉಕ್ತ ದೋಷ ಇರುವಿನ ತದ್ರಹಿತತ್ವೇನ ಯದಿ ಸಾಕ್ಷಾತ್ ಅಪರೋಕ್ಷತೋ ಜ್ಞಾಯತೆ ತರ್ಹಿ. ಯಾವ ರೀತಿಯೂ ಗೊಂದಲ ಇಲ್ಲದೇನೆ ಅಪರೋಕ್ಷ ಜ್ಞಾನ ಬಂತು ಅಂದರೆ ಆಗ ಮಾತ್ರ ಮೋಕ್ಷ ಗ್ಯಾರಂಟಿ. ಲಿಂಗಭಂಗದ ಈ ಮೋಕ್ಷದ ಅಂದ್ರೇನು? ಲಿಂಗಭಂಗವನ್ನು ಮಾಡ್ತಾನೆ ಪರಮಾತ್ಮ. ಯದ್ವಾ ಏತೈಹಿ ದೋಷೈಹಿ, ಆದರೆ ಈ ದೋಷಗಳಿಂದ ಮುಖ್ಯತ್ಯಾಗಾದಿ ದೋಷೈಹಿ ವಿನ. ಸೊ ಮುಖ್ಯತ್ಯಾಗವಾದ ದೋಷಗಳಿಲ್ಲದೆ ಹೋಗ್ಬಿಟ್ರೆ, ಈ ಕೆಲಸ ಸಣ್ಣ ಪುಟ್ಟ ದೋಷ ಇರಬಹುದು, ದೊಡ್ಡ ದೊಡ್ಡ ಜ್ಞಾನಿಗಳು ಕೆಲಸ ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ, ಅದರಿಂದ ಏನಾಗೋದಿಲ್ಲ, ಅಂಧಂತಮಸ್ಸು ಆಗೋದಿಲ್ಲ. ಆದರೆ ಇಂಥ ದೋಷಗಳು ಮಾತ್ರ ಯಾವುದಕ್ಕೆ ಕಾರಣ? ಇವತ್ತು ಅಂಧಂತಮಸ್ಸಿ ಆಗೋ ದೋಷನೇ ಮನುಷ್ಯ ಜಾಸ್ತಿ ತಿಳ್ಕೊಂಡ್ಬಿಟ್ಟು ಸಣ್ಣ ಪುಟ್ಟದನ್ನು ಭಾರಿ ಸೀರಿಯಸ್ ಆಗಿ ತಿಳ್ಕೊಂಡಿರ್ತಾನೆ, ತಪ್ಪದು. ವಿದ್ಯಮಾನೇನ ಪುರುಷೇಣ ಯದಿ ಜ್ಞಾಯತೆ ಇತ್ಯರ್ಥ. ಮುಂದೆ ಹೇಳ್ತಾರೆ, ನಾನು ಯದುಕ್ತಂ ಅನ್ಯೋ ನಿರಯ ನಿರಯಾಯ ಇವೈತಿ ತದಯುಕ್ತಂ ಭಗವತ್ ಸರ್ವೋತ್ತಮತ್ವ ನಿಶ್ಚಯವತಾಂ ಬಹುವಾಕ್ಯ ವಿರೋಧ ದರ್ಶನೇನ ತತ್ರ ತತ್ರ ಸಂಶಯ ಸದ್ಭಾವೇ ನಿರಯಾಂಗೀಕಾರೇ ಏರ್ ನಿಶ್ಚಿತಂ ಪರತ್ವಂತು ವಿಷ್ಣೋ ಪ್ರಾಯೋನಯಾತನಾಂ ಬ್ರಹ್ಮತ್ಯಾದಿಪರಪಿ ಯಾಂತ್ಯಾಧಿಕೇ ಚರಂ ನತು ಇತಿ ವಚನ ವಿರೋಧಾತಿತ್ಯತಃ ಯದೀತಿ ಸರಾಗಂ ಸ್ವರ್ಗಾದೌ. ಒಂದು ಮಾತನ್ನು ಹೇಳಿದರು, ಯದಿಜ್ಞಾನಂ ನಾತಿಪಕ್ವಂ. ಕೆಲವೊಂದು ಮಾತು ಹೇಳಿದ್ದಾರೆ ಆಚಾರ್ಯರು, ಏನಂತ ಯದಾ ನೋಡಿ, ಯೈಹಿ ನಿಶ್ಚಿತಂ ಪರ ತತ್ ಪರತ್ವಂತು ವಿಷ್ಣೋ ಪ್ರಾಯೋ ನ ಯಾತನ. ವಿಷ್ಣು ಸರ್ವೋತ್ತಮತ್ವ ಗೊತ್ತಾಯಿತು ಅಂದರೆ ಅವನು ಯಾತನ. ಯಾತನ ಅಂದರೆ ನರಕ ಇಲ್ಲ. ಏನು ಮಾಡಿದರೆ ಇಲ್ಲ, ಬ್ರಹ್ಮಹತ್ಯಾದಿ ಬ್ರಹ್ಮಹತ್ಯಾದಿ ಮಹಾಪಾತಕ ಮಾಡಿದರೂ ಕೂಡ ಬ್ರಹ್ಮಹತ್ಯಾದಿ ವಿರಪಿ ಬ್ರಹ್ಮಹತ್ಯಾದಿ ದೋಷಗಳು ಏನು ಮಾಡೋದಿಲ್ಲ, ಅವರನ್ನು ನಾಶ ಮಾಡೋದಿಲ್ಲ ಅಂತ ಹೇಳಿದ್ದೀರಿ ಅಂತ ಕೇಳಿದರೆ, ಹೌದು ಜ್ಞಾನ ಬಂದ ಮೇಲೆ ಎಕ್ಸೆಪ್ಷನ್. ಅದು ಜ್ಞಾನ ಬರೋದಕ್ಕಿಂತ ಮುಂಚೆ ಮಾಡಿದರೆ ಭಾರಿ ತಪ್ಪೆ. ಜ್ಞಾನ ಬಂದಮೇಲೆ ಮಾಡಿದರೆ ಏನಾಗುತ್ತೆ, ಅದಕ್ಕೆ ಲೇಪ ಇಲ್ಲ. ಜ್ಞಾನ ಬಂದಮೇಲೆ ಮಾಡಿದರೆ ಹೇಳಿಬಿಟ್ಟಿದ್ದಲ್ಲ, ಸಂಚಿತ ನಾಶಿ ಆಗುತ್ತೆ, ಆಗಾಮಿಗೆ ಲೇಪ ಇಲ್ಲ. ಆದರೆ ನಿಶ್ಚಿತ ಮೊದಲಿಗೆ ಅಪ್ಲೈ ಮಾಡ್ಕೋಬಾರ್ದು ಅದನ್ನು, ಗೊತ್ತಾಯ್ತಾ? ಯಾನಿ ಯಾಂತಿ ಆದಿಕ್ಕೆ ಚಿರಂ. ಏನಾಗತ್ತೆ? ಅದದ್ದೇ ಜ್ಞಾನದ ಫಲ. ಸಿಂಪಲ್ ನಮ್ಮಲ್ಲೇ ಇದೆ ನೋಡಿ, ಇವತ್ತು ಹಾಗೆ ಮುಟ್ಟಿದ ಅಂಟು ಹತ್ಕೊಂಡ್ಬಿಡ್ತು, ಎಣ್ಣೆ ಹಚ್ತಾ ಇತ್ತು ಹಾಗೆ ಹಣ್ಣು ಮುಚ್ಕೊಂಡ, ಎಣ್ಣೆ ಹಚ್ಕೊಂಡ್ಬಿಟ್ಟ ಮುಟ್ಟ, ಇವ ಮುಚ್ಚಲಿಲ್ಲ, ಅದೇ ಎಣ್ಣೆನೆ ಅದೇ ಹಣ್ಣೇನೆ. ಇವನು ಮೈಯೆಲ್ಲ ಮಾಡ್ಕೊಂಡ, ಅವ್ನು ಮೈಯೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ? ಆ ಎಣ್ಣೆ ಹಚ್ಕೊಂಡಿದ್ದು ಅವನು ಕಾಪಾಡ್ತು, ಗೊತ್ತಾಯ್ತಾ? ಇನ್ನೊಬ್ಬರು ಬೆಂಕಿ ಮುಟ್ತಾರೆ, ಬೆಂಕಿ ಅಂತ ಗೊತ್ತಿದ್ದು ಮುಟ್ತಾನೊಪ್ಪ, ಬೆಂಕಿಯಿಂದ ಗೊತ್ತಿಲ್ಲದೆ ಮುಟ್ತಾನೆ. ಗೊತ್ತಿಲ್ಲದೆ ಮುಟ್ಟಿದಾಗ ನ್ಯಾಚುರಲ್ ಏನು ಮಾಡಿರ್ತಾನ ಅವನು, ಏನು ಮಾಡಿರ್ತಾನೆ, ಫುಲ್ ಹಿಡ್ಕೊಂಡು ಕೈ ಸುಟ್ಕೊಂಡ್ಬಿಡ್ತಾರೆ. ಗೊತ್ತಿದ್ದಾಗ ಭಾಳ ಹುಷಾರಾಗಿರ್ತಾರೆ, ಗೊತ್ತಾಯ್ತಾ? ತೆಗೆದು ಎತ್ತಿ ಹಾಕ್ಬಿಡ್ತಾರೆ. ಇಬ್ಬರು ಬೆಂಕಿ ಮುಟ್ಟಿದವ್ರೆ, ಮೊನ್ನೆ ಎಷ್ಟೋ ಪಾಪ ಒದ್ದಾಡ್ಬಿಟ್ರಲ್ಲ ಆಸ್ಪತ್ರೆ ಸೇರಿಗೆ, ಸ್ವಲ್ಪ ಸತ್ತೋಗಿರ್ಬೇಕು ಒಬ್ಬನೇ ಯಾರೋ ಅಂದರೆ. ಅದೇನಾಗಿದೆ ಅಂದರೆ ಎರಡದೇ ಬೆಂಕಿ ಅಂತ ಮೊದಲೇ ಸುಮಾರು, ಉದಾಹರಣೆಗೆ ಕರ್ವಿದೆ, ಮುಂದೆ ಕರ್ವಿದೆ ಅಂತ ಗೊತ್ತಿದ್ದು ಡ್ರೈವ್ ಮಾಡೋದು ಬೇರೆ, ಗೊತ್ತಿಲ್ಲದೆ ಡ್ರೈವ್ ಮಾಡೋದು ಬೇರೆ. ಗೊತ್ತಿದ್ದು ಡ್ರೈವ್ ಮಾಡೋ ಏನು ಮಾಡಿರ್ತಾನೆ, ಮತ್ತೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಬಿಟ್ಟಿರ್ತಾನೆ, ಅದಕ್ಕೆ ಇಂಡಿಕೇಶನ್ ಕೊಟ್ಟಿರ್ತಾರೆ ಫಸ್ಟೇನೆ. ಗೊತ್ತಿಲ್ಲದವನು ಏನು ಮಾಡ್ತಾನೆ, ಸಡನ್ ಮಾಲ ಮಾಡಿ ಬಜಿತಾ ಬಿಡ್ತಾನೆ. ಮೊದಲನೇದಾಗಿ ಶಾಕ್ ಆಗುತ್ತೆ ಫಸ್ಟ್ ಅವನಿಗೆ, ತಾನೇ ಒಂಥರ ಗಾಬರಿ ಆಗಿಬಿಡ್ತಾನೆ. ಎರಡನೇದಾಗಿ ಕಂಟ್ರೋಲ್ ಮಾಡೋಕೆ ಏನೋ ಮಾಡ್ಕೊಂಡ್ಬಿಡ್ತಾನೆ, ಮೊದಲೇ ಗೊತ್ತು ಅಲ್ಲಿಂದ ಪ್ರಿಪೇರ್ ಆಗಿ ಬಂದಿರ್ತಾನೆ. ಅದಕ್ಕೆ ಜ್ಞಾನಿ ಆದವನು ಎಷ್ಟೇ ತಪ್ಪು ಮಾಡಿದರೂ ಕೂಡ ಅವನಿಗೇನಿರುತ್ತೊಂದು ದೇವತಾ ಜ್ಞಾನಾದಿಗಳಿರೋದ್ರಿಂದ ಅದು ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ತಿಳ್ಕೊಂಡ ಮೇಲೆ ತಪ್ಪು ಮಾಡೋಕ್ಕಾಗೋದಿಲ್ಲ. ಫಸ್ಟ್ ಅಪರೋಕ್ಷ ಜ್ಞಾನಿ ಬ್ರಹ್ಮಾಚಾರ್ಯಗಳು ಮಾಡಿದರೂ ಸದ್ಗತಿಗೆ ಹೋಗ್ತಾನೆ ಅಂದರೆ ಮಾಡಿದರೂ ಅಂತ ಹೇಳಿದ್ದಾರೆ, ಮಾಡೇಬೇಕು ಅಂತಲ್ಲ, ಈ ಚಾನ್ಸ್ ಮಾಡಿದರೆ ಅಂತ ಅರ್ಥ, ಗೊತ್ತಾಯ್ತಾ? ಆದ್ದರಿಂದ ಅದು ಅಲ್ಲೇ ಉದಾಹರಣೆ ಸಿಕ್ಕೋಯ್ತು. ಅಕಸ್ಮಾತ್ ಮಾಡಿದರೆ, ಅಕಸ್ಮಾತ್ ಮಾಡಿದರೆ ಏನೋ ದೊಡ್ಡ ಕಾರಣ ಇರುತ್ತೆ, ಅದನ್ನು ಅದಕ್ಕೆ ತಕ್ಕಂತೆ ಪರಿಹಾರ ಸಿಕ್ಬಿಡುತ್ತೆ ಅಷ್ಟೆ. ಅನಿವಾರ್ಯ ಕಾಲು ತೊಳೆದು ಇಬ್ಬರು ಕಾಲು ತೊಳೆದಾರೆ ಕಾಲು ತೊಳೆದಾರೆ. ಒಬ್ಬನಿಗೆ ಪನಿಷ್ಮೆಂಟ್ ಶಿಕ್ಷೆ ಆಗಲಿಲ್ಲ, ಯಾಕೆಂದರೆ ಅವ್ರ ಪರ್ಪಸ್ ಗೊತ್ತಿತ್ತು ಅವರಿಗೆ. ಕಾಲು ತೊಳೆದು ಅನಿವಾರ್ಯವಾಗಿ ತುಳಿದ, ಇನ್ನೊಬ್ಬರ ಹತ್ರ ಹೋಗಬೇಕಾಗಿತ್ತು ತುಳಿದ್ಬಿಟ್ಟ. ತಕ್ಷಣ ಅವರು ತುಳಿಸ್ಕೊಂಡವರು ಪರವಾಗಿಲ್ಲ ಅಂತಾರೆ, ಉಳಿದವರು ಪರವಾಗಿಲ್ಲ ಅಂತ. ಆದರೆ ಉದ್ದೇಶಪೂರ್ವಕ ಮಾಡಿದಾಗ ಏನು ಮಾಡ್ತಾರೆ, ಅವಾಗ ಶಿಕ್ಷಾರ ಅಪರಾಧ. ಆದ್ದರಿಂದ ಜ್ಞಾನಿ ಆದವನಿಗೆ ಲೇಪ ಇಲ್ಲ ಅನ್ನೋದ್ರಲ್ಲಿ ಭಾಳ ಸುಲಭವಾದ ಮಾತಿದೆ. ಒಬ್ಬರು ಇನ್ನೊಬ್ಬರಿಗಿದೆ, ಕೆಲವು ಉಪಾಯ ಗೊತ್ತಿದೆ, ಕೆಲವರಿಗೆ ಉಪಾಯ ಗೊತ್ತಿದೆ, ಕೈ ಮಾಡಿದ ತಷ್ಟ ಕೈ ತೊಳ್ಕೊಬಿಟ್ಟು ಮುಂದೆ ಅವನಿಗೆ ಗೊತ್ತಿಲ್ಲ ಬೆಳೆಸ್ಕೊಂಡ. ಅದು ಯಾವುದೇ ಒಂದು ತಪ್ಪಿಗೆ ಜ್ಞಾನಿ ಆದವನು ಕರೆಕ್ಟ್ ಮಾಡೋಕೆ ಅನೇಕ ಮೆಥಡ್ ಇರುತ್ತೆ, ಅಜ್ಞಾನಿಗೆ ಮೆಥಡ್ ಇರೋದಿಲ್ಲ. ಆದ್ದರಿಂದ ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಮತ್ತು ಅಂಥವರಿಗೆ ಮಾತು ಹೇಳಿದ್ದೇ ಹೊರತು ಯಾರು ಹೇಳಿಲ್ಲ ಈ ಮಾತನ್ನು? ಅಪರೋಕ್ಷ ಜ್ಞಾನಿಗಳಾದ ಮೇಲೆ ಏನೂ ದೋಷ ಇಲ್ಲ ಅಂತ ಹೇಳಿದ್ವಿ ಹೊರತು, ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಏನೇ ತಪ್ಪು ಮಾಡಿದರೂ ಕೂಡ ಅವಕ್ಕೇನಿದೆ, ಶಿಕ್ಷಾರ್ಹವಾದ ಅಪರಾಧ ಇದ್ದೇ ಇದೆ ಅಂತ ಹೇಳಿದರು. ಹಾಂ, ಏನಾಗೋದಿಲ್ಲ. ಯಾಕೆ ಉದಾ ಅಶ್ವತ್ಥ ಅವರೇ ಮಾಡ್ತಾರೆ, ಗೊತ್ತಾಯ್ತಾ? ಯಾಕೆ ಎಷ್ಟರ ಲಕ್ಷಾಂತರ ಜನ ಕೊಲ್ತಾರೋ, ಅಷ್ಟೋಟಿ ಸೈನ್ಯ ಕೊಲ್ತಾರೆ ಹೆಚ್ಚು ಕಡೆ. ಏನು ಪಾಪ ಬಂತ ಅವರಿಗೆ? ಬರಲಿಲ್ಲ. ನಮ್ಮಲ್ಲೇ ಹೇಳಿಲ್ಲ, ಈಗ ವೀರಪ್ಪನ ಶೂಟ್ ಮಾಡಬೇಕು ಅಂತ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ಅವಾಗ ಶೂಟ್ ಮಾಡೋದು ಹೇಗಿರುತ್ತೆ? ಶೂಟ್ ಮಾಡೋದಂತ ಆರ್ಡರ್ ಕೊಟ್ಟರೆ ಶೂಟ್ ಮಾಡಿದ್ರೆ ಹೇಗಿರುತ್ತೆ, ಗೊತ್ತಾಯ್ತಾ? ಇವ್ರಿಗೆ ಕೊಟ್ಟರೆ ಇವನು ಏನೋ ಇವ ಅವಾರ್ಡ್ ಕೊಡ್ತಾರೆ, ಅಲ್ಲಿ ಕೊಟ್ಟರೆ ಹಾಗೆ ಕೊಟ್ಟರೆ ಪನಿಷ್ಮೆಂಟ್ ಮರ್ಡರ್ ಕೇಸ್ ಆಗುತ್ತೆ. ಅರ್ಥ ಆಯ್ತಾ? ಎನ್ಕೌಂಟರ್ ಅದು, ಎನ್ಕೌಂಟರಿಗೂ ಮರ್ಡರ್ಗೆ ಎಷ್ಟು ವ್ಯತ್ಯಾಸ ಇದೆ? ಅದಕ್ಕೆ ಎಷ್ಟಾದ್ರೆ ಏನು ಮಾಡ್ತಾರೆ, ಎನ್ಕೌಂಟರ್ ಯಪ್ಪ ಹಾಕಿ ಬಂದ್ಬಿಡ್ಬೋದು ಅಂತ. ಮರ್ಡರ್ ಕೇಸ್ ಆಗಲ್ಲ ಅದು. ಆ ಅರ್ಥದಲ್ಲಿ ಜ್ಞಾನಿಗಳಿಗೆ ಆ ಒಂದು ವಿಷಯ ಗೊತ್ತಿರೋದು, ಯಾರನ್ನು ಕೊಲ್ಲಬೇಕು, ಯಾರು ಇದು, ವಿವೇಕ ಇರುತ್ತೆ ಜ್ಞಾನಿಗಳಿಗೆ. ಎಷ್ಟೇ ಕಣ್ಣಿರೋನು ಎಷ್ಟೇ ಮಾಡಿದ್ರು ಕೂಡ ಕಾಣೋದಿಲ್ಲ ಅಂದ್ರೆ ಸ್ವಲ್ಪ ಅವನಿಗೆ ಲೈಟ್ ಇರು. ಕುರುಡರಿಗೆ ಎಂಥ ಬೆಳಕಲ್ಲೂ ಏನಾಗಲ್ಲ ಅವರಿಗೆ, ಸೂರ್ಯ ಕೂಡ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಜ್ಞಾನಕ್ಕೆ ಮಹತ್ವ ಹೇಳೋದಕ್ಕೆ ಹೇಳಿದ್ರು. ಎಲ್ಲ ಯಾತಕ್ಕೆ ಅಂದರೆ ಜ್ಞಾನದ ಮಹತ್ವ ಅದು. ಅದೇ ಇದ್ರಲ್ಲಿ ಹೇಳಬೇಕಾದ್ರೆ ಜ್ಞಾನ ಮಹಾತ್ಮ್ಯ ಮಹಾ ಅಸ್ಮಿನ್ ಪಾದೆ ಪುರುಷಾರ್ಥೋತ ಶಬ್ದಾದಿತಿ ಪಾದರಾಯಣ ಸರ್ವೇಪಿ ಪುರುಷಾರ್ಥಾಶ್ಯು ಜ್ಞಾನಾದೇವನ ಇವೆಲ್ಲ ಏನಿವು ಆಕೇಶಿದ್ದು. ಆದ್ದರಿಂದ ಜ್ಞಾನಕ್ಕೆ ಮಹತ್ವ ಇಷ್ಟೆಲ್ಲ ಮಾಡಿ ಜ್ಞಾನಕ್ಕೆ ಮಹತ್ವ ಇಲ್ಲದೆ ಹೋದರೆ ಏನು ಪ್ರಯೋಜನ? ಜ್ಞಾನಕ್ಕೆ ಅಡ್ವಾಂಟೇಜ್ ಇದೆ, ಅದು ಒಪ್ಪಲೇಬೇಕು ನಾವು. ಸರಾಗಂ ಸ್ವರ್ಗಾದವು ಆವೃತ್ತಿ ರೇವಾನತ್ತು ನಿರಯ ಪ್ರಾಪ್ತಿ. ಸರಾಗಂ ಅಂದರೆ ಮನಸ್ಸಿನಲ್ಲಿ ಇನ್ನೂ ಅಪೇಕ್ಷೆ ಇದ್ದೆ ಅಂದರೆ ಯಾವುದ್ರ ಬಗ್ಗೆ, ಸ್ವರ್ಗಾದಿಗಳ ಬಗ್ಗೆ ಅಪೇಕ್ಷೆ ಇದ್ದರೆ ಅಂಥೇಳಿ. ಅದಕ್ಕೆ ಎಕ್ಸಾಂಪಲ್ ಇದೆ, ಧ್ರುವ ಇದ್ದ, ಪೂರ್ವದಲ್ಲಿ ಬ್ರಾಹ್ಮಣ ಕುಮಾರನಾಗಿದ್ದ, ಗುರುಕುಲದಲ್ಲಿ ವಾಸ ಮಾಡ್ಕೊಂಡಿದ್ದ, ಅಪರೋಕ್ಷ ಜ್ಞಾನಕ್ಕೆ 6 ತಿಂಗಳಿತ್ತಷ್ಟೇ, ಅಷ್ಟು ಮುಂದೆ ಬಂದುಬಿಟ್ಟಿದ್ದ. ಯಾರೋ ಒಬ್ಬ ರಾಜನ ಮಗನ ಸ್ಕೂಲಿಗೆ ಸೇರಿಸಿದರು, ಗುರುಕುಲಕ್ಕೆ ಸೇರಿಸಿದರು, ಬಂಗಾರದ ರಥನ ಕರ್ಕೊಂಡ್ಬಂದ್ರು ಆತನ್ನು, ಬಂಗಾರದ ರಥ ವೈಭವ ಕರ್ಕೊಂಡು ಬಂದರು. ಯಾರು ಸುತ್ತ ಪರಿವಾರ ಇಳಿಸಿದ್ರು, ಒಳಗೆ ಸೇರಿಸಿದರು. ಧ್ರುವ ನೋಡ್ತಾ ಇದ್ದ ಬ್ರಾಹ್ಮಣ ಕುಮಾರರೇ, ಏನು ಪುಣ್ಯವಂತರ, ನಾನು ರಾಜನಾಗಬಾರದೆ ಅಂದ್ಕೊಂಡ. ಹೋಯ್ತು, ಮುಂದೆ ಏನಾದ? ಧ್ರುವನಾಗಿಬಿಟ್ಟಿದ್ದ. ಆಮೇಲೆ ಅವಮಾನ ಆಯಿತು, ಛೇದ ಬೇಕಾಗಿಲ್ಲ ಅಂದ್ಕೊಂಡು ಆಮೇಲೆ ಕಂಟಿನ್ಯೂ ಆಯ್ತು. ಮತ್ತೆ ಸಾಲ ಸ್ವಲ್ಪ ಫಲಾಪೇಕ್ಷೆ ಪಟ್ಟಿದ್ದಕ್ಕೆ ಏನಾಯ್ತು? ಸಾಧನೆ ನಿಂತೋಯ್ತು ಅಲ್ಲಿಗೆ. ಒಂದು ಸ್ವಲ್ಪ ಕಾಫಿ ನಿಲ್ಲಿಸ್ತೀಯ ಅಂದರೆ ಎಷ್ಟಾಯ್ತು? ಈಗ ಫಾಸ್ಟ್ ಎಕ್ಸ್ಪ್ರೆಸ್ ಹೋಗ್ತಿದ್ದ, ಕಾಫಿ ನಿಲ್ಲಿಸ್ತ ನೋಡಿ, ಎಳ್ನೀರ್ ನೋಡಿದ್ರೆ ನಿಲ್ಲಿಸ್ಬಿಟ್ಟ ಅಲ್ಲಿ ಅಂತ. ಅಷ್ಟು ಟೈಮ್ ಹೋಯ್ತು, ಮತ್ತೆ ಅಷ್ಟೇ ಟೈಮ್ ಹೋಗೋದಿಲ್ಲ, ಬಂದು ಸ್ಪೀಡ್ ಕಟ್ ಮಾಡಬೇಕು, ಆಮೇಲೆ ನಿಲ್ಲಿಸ್ಬೇಕು, ಆಮೇಲೆ ಉಳಿದವರೆಲ್ಲ ಕರೆದು ಹತ್ಸ್ಬೇಕು ಮತ್ತೆ ಹೋದವ್ರನ್ನ, ಆಮೇಲೆ ಮೇಲೆ ಪಿಕಪ್ ಆಗಬೇಕು. ಅಷ್ಟೊತ್ತಿಗೆ ಎಷ್ಟಾಗುತ್ತೆ ಟೈಮು? ಎಂಥ ಮೋಕ್ಷದಲ್ಲಿ ಇಲ್ಲ, ಎಂಥ ಜನ್ಮ ಆಗೋಗ್ಬಿಡುತ್ತ? ಇಲ್ಲಾದಿಷ್ಟು ನಿಮಿಷ ಆಗುತ್ತೆ, ಅಲ್ಲಿ ಎಷ್ಟೋ ಜನ್ಮ ಆಗೋಗ್ಬಿಡುತ್ತೆ. ಆದ್ದರಿಂದ ಏನು ಮಾಡಬಾರ್ದು, ಯಾವುದಕ್ಕೂ ಕೂಡ ಟೆಂಪ್ಟ್ ಆಗಲೇಬಾರ್ದು. ಅದಿದ್ದರೆ ಇದ್ದರೆ ಅನ್ಕೊಳ್ಳಿ, ಏನೋ ಇದೆ, ನಾವು ಯಾರು ನೋಡಿದ್ರೆ, ನನಗೊಂದು ಇಂಪಾರ್ಟೆಂಟ್ ಕಾರ್ ಇದ್ದರೆ, ಅಂತ ಮನೆ ಇದ್ದರೆ, ಇಲ್ಲಿ ಮಾಡಿರೋದೇ ಸ್ವಲ್ಪ ಪುಣ್ಯ, ಆ ಕಡೆ ಡೈವರ್ಟ್ ಆಗಿಬಿಡುತ್ತೆ ಬೋದು. ಅದಕ್ಕೆ ಆಶೆ ಅಪೇಕ್ಷೆ ಪಡ್ಲಕ್ಕೆ ಹೋಗಬಾರ್ದು. ಅಪೇಕ್ಷೆ ಪಟ್ಟರೆ ಮುಖ್ಯ ಫಲ ತಪ್ಪಿ ಹೋಗುತ್ತೆ. ಅವ್ರದವರಿಗೆ ನಮಗೆ ಯೋಚನೆ ಮಾಡಬೇಕು. ಹೋಗ್ತಾನೆ, ನಮ್ಮ ಸಾಧನೆ ಇದು. ಪರೀಕ್ಷೆ ಕೂತಲ್ಲಿ ಎಷ್ಟು ಯೋಚನೆ ಮಾಡ್ತಿದ್ರು ಟೈಮ್ ಅದು ಹೋಗ್ತಾ ಇರುತ್ತೆ. ಯೋಚನೆ, ಅಯ್ಯೋ ಅವನಿಗೇನೋ ಬರೀತಾನೆ, ಒಳ್ಳೆ ಪೇಪರ್ ಕೊಟ್ಟರು, ಕೆಟ್ಟ ತನಗೆ ಕೊಟ್ಟ ಪೇಪರ್ಲು ಬರೀಬೇಕು ಅಷ್ಟೇ ಹೊರತು, ನಿಂದ ಹೇಗಿದ್ದೆ ತೋರಿಸೋದು ಕೇಳೋದು ನೋಡೋದು, ಏ ನಾನು ಸ್ವಲ್ಪ ನೈಸ್ ಕಡಿಮೆ ಇದೆ ಎಂಬುದು ಇವೆಲ್ಲ ಮಾತಾಡ್ತಾ ಕೂತ್ಕೊಂಡ್ರೆ ಅಲ್ಲಿ ಇರೋದು ಹೇಳ್ತಾವಲ್ಲ, ಏನು ಬೇಕಲ್ಲಿ ಟಕ 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 ಬರೀತಿರ್ಬೇಕು ಅಷ್ಟೇ, ಬೇರೆ ಏನು ದಾರಿನೇ ಇಲ್ಲ. ಇರೋ ಟೈಮು ಅಷ್ಟೇ ಮುಖ್ಯ. ಅದು ಅಲ್ಲಿ ಒಂದು ಘಟ್ಟ, ಅದು ನಾಳೆ ಇರು, ಮುಂದಿನ ಭಾಗ ನಾಡಿದ್ದು, ನಾಳೆ ಪಾಠ ಇರೋದಿಲ್ಲ, ನಾಡಿದ್ದಿರು. ಓಂ ಜನ್ಮಾದ್ಯಶ ಯಥೋನ್ಮಯಾಧಿತರಥಾರ್ಥೇಶ್ವರ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಚ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸರ್ವೋ ಮೃಷಾ.